ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮೊದಲನೇ ಶತಮಾನಗಳಲ್ಲಿ ಹಿಂಸೆ ಭಾಗ 2. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಮೊದಲನೆಯ ಶತಮಾನದಲ್ಲಿ ಕ್ರೈಸ್ತರಿಗೆ ಬಂದಂತಹ ಹಿಂಸೆ ಯಾವ ರೀತಿಯಲ್ಲಿ, ಅನೇಕ ರೀತಿಯ ಹಿಂಸೆಗಳನ್ನು ಕ್ರೈಸ್ತ ಸಭೆಯ ವಿಶ್ವಾಸಿಗಳು ಮತ್ತು ಆದಿ ಸಭೆಯ ಅಪೋಸ್ತಲರು ಅನುಭವಿಸಿದರು. ಆದರೂ ಸಹ ಅವರ ಜೀವಿತದಲ್ಲಿ ಬಹಳ ಉನ್ನತವಾಗಿ ಎತ್ತಿಡಿದಂತಹ ಒಂದು ವಾಗ್ದಾನವೇನೆಂದರೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದಲ್ಲಿ ತಿಳಿಸಲ್ಪಡುವ ಆ ಒಂದು ವಾಗ್ದಾನ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಅನ್ನುವಂತಹ ಆ ಒಂದು ವಾಗ್ದಾನವನ್ನು ಅವರ ಜೀವಿತದಲ್ಲಿ ಬಲವಾಗಿಡಿದುಕೊಂಡು ಅವರು ಸಾಯಬೇಕಾದರೂ ನಂಬಿಗಸ್ತರಾಗಿ ಮರಣ ಹೊಂದಿದರು. ಕ್ರಿಸ್ತನು 2ನೇ ಸಾರಿ ಬರುವಾಗ ನಮ್ಮನ್ನು ಪುನರುತ್ಥಾನಗೊಳಿಸುತ್ತಾನೆ ಎನ್ನುವಂತಹ ನಂಬಿಕೆಯಿಂದ ಅವರು ಕ್ರಿಸ್ತನ ಸತ್ಯದಲ್ಲಿ ನೆನೂರಿ ಅವರು ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ಸೈತಾನ ಅನೇಕ ಹಿಂಸೆಗಳನ್ನು ತಂದಾಗಲೂ ಸಹ ಸುವಾರ್ತೆಯನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಅನಂತರ ಆತನು ಯಾವ ಕಾರ್ಯವನ್ನು ಸಭೆಯ ಮೇಲೆ ಮಾಡುವಂತವನಾಗಿದ್ದಾನೆ, ಸುವಾರ್ತೆಯನ್ನು ತಡೆಯಲು ಎಂಬುದಾಗಿ ಇವತ್ತಿನ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಮಹೋನ್ನತನು, ಸರ್ವ ಸೃಷ್ಟಿಕರ್ತನು, ಸಮಸ್ತವನ್ನ ತಿಳಿದಿರತಕ್ಕಂಥ ದೇವರು ನೀನಾಗಿದ್ದೀಯ ಸ್ವಾಮಿ. ಅಪ್ಪ, ನಿನ್ನ ಮುಂಭಾಗದಲ್ಲಿ ನಿನ್ನ ಮಕ್ಕಳಾಗಿ ಈ ಒಂದು ಸಮಯದಲ್ಲಿ ಮಹಾ ಹೋರಾಟ ಕ್ರಿಸ್ತನಿಗೂ ಸೈತಾನನ ನಡುವೆ, ಒಳ್ಳೆಯದರ ಕೆಟ್ಟದರ ನಡುವೆ, ಕತ್ತಲಿಗೂ ಬೆಳಕಿಗೂ ನಡುವೆ ನಡೀತಕ್ಕಂತಹ ಈ ಹೋರಾಟ ಆದಿ ಸಭೆಯಲ್ಲಿ ಯಾವ ರೀತಿಯಲ್ಲಿತ್ತು ಅನ್ನುವಂತಹ ಸತ್ಯವನ್ನು ನಾವು ತಿಳಿದುಕೊಳ್ಳಲು ಹೋಗುವಂತೆಯವರಾಗಿದ್ದೇವೆ. ಪರಲೋಕದ ದೇವರು ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ಕ್ರಿಸ್ತನಿಗೋಸ್ಕರ ನಾವು ನಂಬಿಗಸ್ತರಾಗಿ ಜೀವಿಸಬೇಕು. ಎಷ್ಟೇ ಹಿಂಸೆಗಳು, ಕಷ್ಟಗಳು, ನೋವುಗಳು ಬಂದಾಗಲೂ ನಾವು ಆತನಿಗೋಸ್ಕರ ನಿಲ್ಲಬೇಕು ಅನ್ನುವಂತಹ ಒಂದು ಹುಮ್ಮಸ್ಸನ್ನು, ಆ ಒಂದು ಮನಸ್ಸನ್ನು ಅವರಿಗೆ ಕೊಡು ಸ್ವಾಮಿ. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿದ್ದು ನಿನ್ನ ಪರಲೋಕ ರಾಜ್ಯಕ್ಕೂ ನಿನ್ನ 2ನೇ ಬರೋಣಕ್ಕೆ ಅವರು ಸಿದ್ಧ ಮಾಡತಕ್ಕಂಥ ಒಂದು ಸಂದೇಶವಾಗುವಾಗೆ ಇದನ್ನು ಮಾರ್ಪಡಿಸು, ಆತ್ಮನ ಮುಖಾಂತರವಾಗಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಸಭೆಗೆ ಬಂದಂತಹ ಹಿಂಸೆ, ಅದರಲ್ಲೂ ಸಹ 1ನೇ ಶತಮಾನದಲ್ಲಿ ಆದಿ ಸಭೆ ಮೇಲೆ ಬಂದಂತಹ ಒಂದು ಹಿಂಸೆ, ಅದು ಭಯಂಕರವಾದಂತಹ ಹಿಂಸೆ. ಸೈತಾನ ಈ ಹಿಂಸೆಯ ಮೂಲಕವಾಗಿ ಅನೇಕ ಕಡೆಗಳಿಗೆ ಹಬ್ಬುತ್ತಿದ್ದಂತಹ ಈ ಒಂದು ಸುವಾರ್ತೆಯನ್ನು ತಡೆಯಲು ಅನೇಕ ಪ್ರಯತ್ನ ಮಾಡಿದನು, ಆದರೆ ಅವನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಕ್ರೈಸ್ತರು ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು. ಕ್ರೈಸ್ತರ ರಕ್ತವೇ ಅದು ಸುವಾರ್ತೆಯ ಬೀಜವಾಗಿ ಪರಿಣಮಿಸಿತು. ಹದ್ದು ಸಹ ಆ ಒಂದು ಸ್ಥಳವನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಅಂತಹ ಸ್ಥಳಗಳಿಗೆ ಸುವಾರ್ತೆಯನ್ನು ಸಾರಿದರು. ಆದರೆ ಹಿಂಸೆಯ ಮೂಲಕವಾಗಿ ಸೈತಾನ ಈ ಸುವಾರ್ತೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ಸೈತಾನ ಸಭೆಯ ಮೇಲೆ ಯಾವ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ ಎಂದರೆ, ಮಹಾನ್ ವೈರಿ ಈಗ ಬಲಪ್ರಯೋಗದಿಂದ ಪಡೆಯಲು ವಿಫಲನಾದನು, ನಯವಂಚನೆಯಿಂದ ಪಡೆಯಲು ಪ್ರಯತ್ನಿಸುವವನಾಗಿದ್ದಾನೆ. ಕ್ರೈಸ್ತರಿಗೆ ಹಿಂಸೆಯು ನಿಂತುಹೋಯಿತು, ಅದರ ಬದಲಿಗೆ ಲೌಕಿಕ ಸಮೃದ್ಧಿ ಮತ್ತು ಲೌಕಿಕ ಗೌರವದ ಅಪಾಯಕಾರಿ ಆಮಿಷಗಳನ್ನು ಒಡ್ಡಲಾಯಿತು. ವಿಗ್ರಹಾರಾಧಕರು ಕ್ರೈಸ್ತ ನಂಬಿಕೆಯ ಒಂದು ಭಾಗವನ್ನು ಪಡೆಯುವಂತೆ ಪ್ರಚೋದಿಸಲ್ಪಟ್ಟರು. ಆದರೆ ಅದೇ ಸಮಯದಲ್ಲಿ ಅವರು ಇತರೆ ಅವಶ್ಯಕವಾಗಿ ತಿಳಿದುಕೊಳ್ಳಬೇಕಾದಂತಹ ಸತ್ಯವನ್ನು ತಿರಸ್ಕರಿಸುವಂತೆ ಪ್ರಚೋದಿಸಲ್ಪಟ್ಟರು. ಹಿಂಸೆಯಿಂದ ತಡೆಯಲು ಸಾಧ್ಯವಾಗಲಿಲ್ಲ. ಈಗ ಸುವಾರ್ತೆ, ಅದು ಸತ್ಯ ಸುವಾರ್ತೆ, ಈ ಲೋಕಕ್ಕೆ ಹಬ್ಬುವಂತಹ ಸಂದರ್ಭದಲ್ಲಿ ಅನೇಕ ವಿಗ್ರಹಾರಾಧಕರನ್ನು ಸಭೆಗೆ ತರುವುದರ ಮೂಲಕವಾಗಿ ಸತ್ಯ ಅವರಿಗೆ ಸಂಪೂರ್ಣವಾಗಿ ಹೋಗದ ರೀತಿಯಲ್ಲಿ ಸೈತಾನ ಲೌಕಿಕ ಸಮೃದ್ಧಿ, ಲೌಕಿಕ ಗೌರವ, ಅನೇಕ ಆಮಿಷಗಳನ್ನು ಅವರ ಮೇಲೆ ತೋರಿಸಿ ಸತ್ಯವನ್ನು ಮರೆಮಾಚುವಂತೆ ಮಾಡುವಂಥವನಾಗಿದ್ದಾನೆ. ಇದು 2ನೆಯ ಕುತಂತ್ರ, ಸೈತಾನ ಹಾದಿ ಸಭೆಯ ಮೇಲೆ ಮಾಡಿದಂತಹ ವಿಚಾರ. ಆದರೆ ಅವರು ಯೇಸುವನ್ನು ದೇವರ ಪುತ್ರನೆಂದು ಒಪ್ಪಿಕೊಳ್ಳುವುದಾಗಿಯೂ, ಆತನ ಮರಣ ಮತ್ತು ಪುನರುತ್ಥಾನದಲ್ಲಿ ನಂಬಿಕೆ ಇಡುವುದಾಗಿಯೂ ಹೇಳಿಕೊಂಡರು. ಆದರೆ ಅವರಿಗೆ ಪಾಪದ ಬಗ್ಗೆ ಯಾವುದೇ ಅರಿವಿರಲಿಲ್ಲ ಮತ್ತು ಪಶ್ಚಾತ್ತಾಪ ಪಡುವ ಅಥವಾ ಹೃದಯದ ಬದಲಾವಣೆ ಆಗಬೇಕೆಂಬುದರ ಅಗತ್ಯವಿಲ್ಲವೆಂದು ಅವರು ತಿಳಿದಿದ್ದರು. ಕ್ರೈಸ್ತರು ಕ್ರಿಸ್ತನಲ್ಲಿ ನಂಬಿಕೆಯ ವೇದಿಕೆಯಲ್ಲಿ ಎಲ್ಲರೂ ಒಂದಾಗುವಂತೆ ವಿಗ್ರಹಾರಾಧಕರು ತಮ್ಮ ನಂಬಿಕೆಯಲ್ಲಿ ಕೆಲವನ್ನ ಕೈಬಿಡಬೇಕಾಗಿಯೂ ಮತ್ತು ಕ್ರೈಸ್ತರು ಸಹ ತಮ್ಮ ನಂಬಿಕೆಯಲ್ಲಿ ಕೆಲವನ್ನ ಕೈಬಿಡಬೇಕೆಂದು ಪ್ರಸ್ತಾಪಿಸಿದರು. ಇದು ಆದಿ ಸಭೆಯಲ್ಲಿ ಸೈತಾನ ತೆಗೆದುಕೊಂಡು ಬರತಕ್ಕಂತಹ ವಂಚನೆಯಾಗಿದೆ. ಮೊದಲು ಹಿಂಸೆ, ನಂತರ ಸತ್ಯದಲ್ಲಿ ತಾರುಪಾರು. ಈ ತಾರುಮಾರನ್ನ ಮಾಡುವುದರ ಮೂಲಕವಾಗಿ ಅವನು ಅನೇಕ ರೀತಿಯ ಸತ್ಯವನ್ನು ತಡೆಯುವಂತೆಯವನಾಗಿದ್ದಾನೆ. ಸುವಾರ್ತೆ, ಸತ್ಯ ಸುವಾರ್ತೆ ಸಕಲ ಕುಲ ಭಾಷೆ ಜನಾಂಗದವರಿಗೆ ಹೋಗದಂತೆ ತಡೆಯುವಂತೆಯವನಾಗಿದ್ದಾನೆ. ಆದರೆ ಈಗ ಸಭೆಯ ಭಯಾನಕ ಅಪಾಯದಲ್ಲಿ ಬಂತು. ಅದಕ್ಕೆ ಹೋಲಿಸಿದರೆ ಸೆರೆಮನೆ, ಚಿತ್ರಹಿಂಸೆ, ಬೆಂಕಿ, ಖಡ್ಗಗಳೇ ಆಶೀರ್ವಾದವೆನಿಸಿದವು. ಕೆಲವು ಕ್ರೈಸ್ತರು ದೃಢವಾಗಿ ನಿಂತರು, ತಮ್ಮ ನಂಬಿಕೆಯಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ, ಅಥವಾ ಅವರು ಯಾವುದೇ ರೀತಿಯಲ್ಲಿ ತಮ್ಮ ಸತ್ಯವನ್ನು ಬಿಟ್ಟು ಹೋಗುತ್ತೇವೆ ಎಂದು ಅವರು ಪ್ರಕಟಿಸಲಿಲ್ಲ. ಮತ್ತೆ ಕೆಲವರು ತಮ್ಮ ನಂಬಿಕೆಯಲ್ಲಿ ಕೆಲವನ್ನ ಬಿಟ್ಟು ಬಿಡುವುದು ಅಥವಾ ಮಾರ್ಪಾಡು ಮಾಡುವುದು ಮತ್ತು ಕ್ರೈಸ್ತ ಧರ್ಮದ ಒಂದು ಭಾಗವನ್ನ ಒಪ್ಪಿಕೊಂಡವರೊಂದಿಗೆ ಐಕ್ಯಗೊಳ್ಳುವುದು ಮತ್ತು ಇಂದು ತಮ್ಮ ಪೂರ್ಣ ಪರಿವರ್ತನೆಯ ಸಾಧನವಾಗಬೇಕೆಂಬುದು ಒತ್ತಾಯಪಡಿಸುವವರ ಪರವಾಗಿದ್ದರು. ಅದು ಕ್ರೈಸ್ತ ನಂಬಿಗಸ್ತ ಹಿಂಬಾಲಕರಿಗೆ ಆಳವಾದ ವೇದನೆಯ ಸಮಯವಾಗಿತ್ತು. ಕ್ರೈಸ್ತತ್ವವೆಂಬ ನಟನೆಯ ಮುಸುಕಿಗೇನ ಕೆಳಗೆ ಸೈತಾನನು ಕ್ರೈಸ್ತರ ನಂಬಿಕೆಯನ್ನು ಅಶುದ್ಧಗೊಳಿಸಲು ಮತ್ತು ಅವರ ಮನಸ್ಸನ್ನು ಸತ್ಯದ ವಾಕ್ಯದಿಂದ ಬೇರೆಡೆಗೆ ತಿರುಗಿಸಲು ಸಭೆಗೆ ತಾನೇ ಕೊಂಚ ಕೊಂಚವಾಗಿ ನುಸುಳಿಕೊಳ್ಳಲು ಪ್ರಯತ್ನಿಸಿದನು. ಹೌದು ಪ್ರಿಯ ಕೇಳುಗರೆ, ಸೈತಾನ ಸಭೆಗೆ ತಪ್ಪಾದಂಥ ಬೋಧನೆಯನ್ನು ತಂದು ಸತ್ಯದಲ್ಲಿ ನಿಂತಿರ್ತಕ್ಕಂತಹ ನಂಬಿಕೆಯಲ್ಲಿ ನಿಂತಿರ್ತಕ್ಕಂಥ ಜನಗಳು ಇತರ ಜನಗಳೊಂದಿಗೆ ಸ್ವಲ್ಪ ನಮಗೆ ಸತ್ಯ ಬೇಕು, ಸ್ವಲ್ಪ ಲೌಕಿಕ ಬೇಕು, ಈ ರೀತಿಯ ಜನಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿಸಿದನು. ಆದರೆ ಕೆಲವೊಬ್ಬರು ನಿಜವಾಗಿಯೂ ಸತ್ಯದಲ್ಲಿ ನಿಂತುಕೊಂಡರು, ಆದರೆ ಅನೇಕರು ಲೌಕಿಕವಾದಂಥ ವಿಚಾರಗಳ ಜೊತೆ ರಾಜಿ ಮಾಡಿಕೊಂಡರು. ಸೈತಾನ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವಾಗಿ ಸಭೆಗೆ ತಪ್ಪಾದಂಥ ಬೋಧನೆಗಳು ಬರುವುದರ ಮೂಲಕವಾಗಿ ತನ್ನ ಕಾರ್ಯವನ್ನು ಸಾಧಿಸಲು ಮುಂದಾಗುವಂತೆವನಾಗಿದ್ದಾನೆ. ಆದರೆ ಅಂತಿಮವಾಗಿ ಹೆಚ್ಚಿನ ಕ್ರೈಸ್ತರು ತಮ್ಮ ನಿರ್ದಿಷ್ಟ ಪ್ರಮಾಣದ, ಅಂದರೆ ಆಂಗ್ಲ ಭಾಷೆಯಲ್ಲಿ ಸ್ಟ್ಯಾಂಡರ್ಡ್ ಅನ್ನುವಂತಹ ಒಂದು ನಿರ್ದಿಷ್ಟ ಪ್ರಮಾಣವನ್ನು ತಗ್ಗಿಸಲು ಸಮ್ಮತಿಸಿದರು. ಇದು ಭಯಂಕರವಾದಂಥ ಅಪಾಯಕರ ಕಾಲಘಟ್ಟ ಪ್ರಿಯ ಕೇಳುಗರೆ. ಅನೇಕ ಜನರು ಕ್ರೈಸ್ತರು ಪರವಾಗಿಲ್ಲ, ಇದರ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಬಹುದು, ಇದನ್ನು ನಾವು ಆಚರಿಸಬಹುದು, ಇದನ್ನು ನಾವು ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಬರ್ತಕ್ಕಂಥವರಾಗಿದ್ದಾರೆ. ಹೀಗಾಗಿ ಕ್ರೈಸ್ತರು ಮತ್ತು ವಿಗ್ರಹಾರಾಧಕರ ನಡುವೆ ಒಂದು ಒಕ್ಕೂಟವು ರೂಪುಗೊಂಡಿತು. ವಿಗ್ರಹಾರಾಧಕರು ತಾವು ಪರಿವರ್ತನೆಗೊಂಡವರೆಂದು ಹೇಳಿಕೊಂಡರು ಮತ್ತು ಸಭೆಯೊಂದಿಗೆ ಐಕ್ಯಗೊಂಡರು. ಅವರು ಇನ್ನು ತಮ್ಮ ವಿಗ್ರಹಾರಾಧನೆಗೆ ಅಂಟಿಕೊಂಡಿದ್ದರು. ತಮ್ಮ ಆರಾಧನೆಯ ವಸ್ತುಗಳನ್ನು ಯೇಸುವಿನ ಮತ್ತು ಮೇರಿಯ ಮತ್ತು ಸಂತರ ಪ್ರತಿಮೆಗಳಿಗಾಗಿ ಮಾತ್ರ ಬದಲಾಯಿಸಿಕೊಂಡಿದ್ದರು. ಹೀಗೆ ಸಭೆಗೆ ತರಲಾದಂತಹ ವಿಗ್ರಹಾರಾಧನೆ ಎಂಬ ಕೊಳಕು ಹುಳಿ ತನ್ನ ವಿನಾಶಕರ ಕೆಲಸವನ್ನು ಮುಂದುವರಿಸಿತು. ಆ ವೈಜ್ಞಾನಿಕ ಸಿದ್ಧಾಂತಗಳು, ಮೂಢನಂಬಿಕೆಯ ಆಚರಣೆಗಳು ಮತ್ತು ವಿಗ್ರಹಾರಾಧನೆಯ ಸಂಸ್ಕಾರಗಳು ಸಭೆಯ ನಂಬಿಕೆ ಮತ್ತು ಆರಾಧನೆಯಲ್ಲಿ ಸಂಯೋಜಿಸಲ್ಪಟ್ಟವು. ಕ್ರಿಸ್ತನ ಹಿಂಬಾಲಕರು ವಿಗ್ರಹಾರಾಧಕರೊಂದಿಗೆ ಒಂದುಗೂಡಿದ ಮೇಲೆ ಕ್ರೈಸ್ತ ಧರ್ಮವು ಭ್ರಷ್ಟವಾಯಿತು ಮತ್ತು ಸಭೆ ತನ್ನ ಪರಿಶುದ್ಧತೆ ಮತ್ತು ಶಕ್ತಿಯನ್ನು ಕಳೆದುಕೊಂಡಿತು. ಆದಾಗಿಯೂ ಈ ಭ್ರಮೆಗಳಿಂದ ದಾರಿ ತಪ್ಪಿಸಿಕೊಂಡ ಕೆಲವರು ಇದ್ದರು. ಅವರು ಇನ್ನೂ ಸತ್ಯನಾದ ತಮ್ಮ ದೇವರಿಗೆ ತಮ್ಮ ನಿಷ್ಠೆಯನ್ನು ಉಳಿಸಿಕೊಂಡರು ಮತ್ತು ಸತ್ಯ ದೇವರನ್ನ ಮಾತ್ರ ಆರಾಧಿಸುವವರಾಗಿದ್ದರು. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸುವಂತಹ ಒಂದು ವಿಚಾರವೇನೆಂದರೆ ಇಲ್ಲಿ ಅನೇಕ ಜನರು, ಬಹಳಷ್ಟು ಜನ ಈ ವಿಗ್ರಹಾರಾಧಕ ಜನಗಳ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥವರಾಗಿದ್ದಾರೆ, ಅವರ ಜೊತೆ ಐಕ್ಯತೆಗೊಳ್ತಕ್ಕಂಥವರಾಗಿದ್ದಾರೆ. ಈ ನಿಮಿತ್ತವಾಗಿ ಅನೇಕ ವಿಧವಾದಂಥ ಸಂತರ ಮೇರಿಯ ಆ ಒಂದು ವಿಗ್ರಹಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಳಗೆ ಬಂತು. ಆದರೆ ಕೆಲವೊಂದು ಜನಗಳು ಇನ್ನೂ ಸಹ ಸತ್ಯದಲ್ಲಿ ನಿಲ್ಲುವುದರ ಮೂಲಕವಾಗಿ ಅವರ ಜೊತೆ ಐಕ್ಯತೆ ಮಾಡಿಕೊಳ್ಳದೆ ಸತ್ಯ ದೇವರನ್ನು ಆರಾಧಿಸುವವರಾಗಿದ್ದಾರೆ. ನಾವು ನೋಡುವಂಥವರಾಗಿದ್ದೇವೆ, ಆದಿಯಿಂದಲೂ ಸಹ ಸತ್ಯ ದೇವರನ್ನು ಆರಾಧಿಸುವಂತಹ ಜನಗಳು ಅವರು ಸ್ವಲ್ಪ ಜನ ಇರತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ಅವರನ್ನು ಉಳಿದ ಜನಗಳು, ಉಳಿದ ಸಭೆ ಎಂಬುದಾಗಿ ಕರೆಯುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 17ನೇ ವಚನದಲ್ಲಿ ಹಾಗಾಗಿ ಈ ಉಳಿದ ಸಭೆ ಜನಗಳು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿಯನ್ನು ಹಿಡಿದುಕೊಳ್ಳುವಂಥ ಜನಗಳಾಗಿರ್ತಕ್ಕಂಥವರಾಗಿದ್ದಾರೆ. ಅದು ಪ್ರತಿ ಒಂದು ಹಂತದಲ್ಲೂ ಸಹ ನಾವು ನೋಡಬಹುದು ಈ ಉಳಿದ ಸಭೆ ಜನಗಳನ್ನು. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಪರಲೋಕಕ್ಕೆ ಹೋಗ್ತಕ್ಕಂತಹ ದಾರಿ, ಅದು ನಿತ್ಯ ಜೀವವನ್ನು ತೋರಿಸುವಂತಹ ದಾರಿ, ಅದು ಇಕ್ಕಟ್ಟು ಬಿಕ್ಕಟ್ಟು ಅದರಲ್ಲಿ ಸ್ವಲ್ಪ ಮಂದಿ ಮಾತ್ರ ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಆದರೆ ನಾಶನದ ಒಂದು ದಾರಿ ಅದು ಹಗಲವಾಗಿರ್ತಕ್ಕಂಥದ್ದು, ಅಲ್ಲಿ ಅನೇಕ ಜನರು ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಆದಿಸಭೆಯಲ್ಲೂ ಸಹ ಅನೇಕ ಜನರು ಆ ವಿಗ್ರಹಾರಾಧಕ ಜನಗಳ ಜೊತೆಯಲ್ಲಿ ಅಸತ್ಯದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡರು. ಆದರೆ ಸ್ವಲ್ಪ ಮಂದಿ ಮಾತ್ರ ಸತ್ಯ ದೇವರನ್ನು ಆರಾಧಿಸಬೇಕೆಂಬುದಾಗಿ ಸತ್ಯಕ್ಕೋಸ್ಕರ ನಿಂತುಕೊಂಡರು. ಹೀಗಾಗಿ ತಾವು ಕ್ರಿಸ್ತನ ಹಿಂಬಾಲಕರೆಂದು ಹೇಳಿಕೊಳ್ಳುವವರಲ್ಲಿ ಯಾವತ್ತಿಗೂ ಎರಡು ಮಾರ್ಗಗಳು ನಿರ್ಮಾಣವಾದವು. ಒಂದು ವರ್ಗವು ರಕ್ಷಕನ ಜೀವನವನ್ನು ಕುರಿತು ಅಧ್ಯಯನ ಮಾಡಿ ತಮ್ಮ ನ್ಯೂನತೆಗಳನ್ನು ಸರಿಪಡಿಸಲು ಮತ್ತು ಮಾದರಿಗೆ ಅನುಗುಣವಾಗಿರಲು ಶ್ರದ್ಧೆಯಿಂದ ಪ್ರಯತ್ನಿಸಿದ್ದಾರೆ. ಇನ್ನೊಂದು ವರ್ಗ ಇದೆ, ಆ ವರ್ಗ ತಮ್ಮ ತಪ್ಪುಗಳನ್ನು ಸರಿಪಡಿಸುವ ಸರಳ ಮತ್ತು ಪ್ರಾಯೋಗಿಕ ಸತ್ಯಗಳನ್ನು ದೂರವಿಡುತ್ತದೆ. ಸಭೆಯು ಅತ್ಯುತ್ತಮ ಸ್ಥಿತಿಯಲ್ಲಿ ಹಿಂದಿಗಲು ಸಹ ಅದು ಸಂಪೂರ್ಣವಾಗಿ ನಿಜವಾದ ಪರಿಶುದ್ಧವಾದ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿರಲಿಲ್ಲ. ತಮ್ಮ ರಕ್ಷಕನು ಉದ್ದೇಶಪೂರ್ವಕವಾಗಿ ಪಾಪದಲ್ಲಿ ತೊಡಗಿರುವವರನ್ನು ಸಭೆಗೆ ಸ್ವಾಗತಿಸಬಾರದು ಎಂದು ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಅನೇಕ ಅಪೊಸ್ತಲರು ಬೋಧಿಸಿದರು. ಆದರೂ ಸಹ ಆತನು ಚಾರಿತ್ರ್ಯಹೀನರೊಂದಿಗೆ ಸಂಬಂಧ ಬೆಳೆಸಿದನು ಮತ್ತು ತನ್ನ ಬೋಧನೆಗಳ ಮತ್ತು ಮಾದರಿಗಳ ಪ್ರಾಯೋಗಗಳನ್ನು ಅವರಿಗೆ ನೀಡಿದನು. ಹೌದು ಪ್ರಿಯ ಕೇಳುಗರೆ, ಕ್ರಿಸ್ತನು ಸಹ ಈ ಲೋಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನು ಹನ್ನೆರ ಜೊತೆಯಲ್ಲಿ ಸಂಬಂಧವಳೆ ಬೆಳೆಸಿದನು. ಆದರೆ ಅವನು ಎಂದಿಗೂ ಸಹ ಸತ್ಯದ ಜೊತೆಯಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ಬೋಧನೆಯನ್ನು ಮಾಡಿದನು, ಪ್ರಾಯೋಗಿಕ ಮಾದರಿಗಳನ್ನು ಅವರಿಗೆ ತೋರಿಸಿದನು, ಆ ನಿಮಿತ್ತವಾಗಿ ಸತ್ಯವನ್ನು ಅರಿತುಕೊಳ್ಳುವಾಗೆ ಅವನು ಮಾಡಿದನು. ಅದೇ ರೀತಿಯಾಗಿ ಅಪೊಸ್ತಲರು ಸಹ, ಅದೇ ರೀತಿಯಾಗ ಪೌಲನು ಸಹ ಅದೇ ರೀತಿಯಾಗಿ ಮಾಡಿದನು. ಅದಕ್ಕೋಸ್ಕರವೇ ಪೌಲನು ಹೇಳ್ತಕ್ಕಂಥನಾಗಿದ್ದಾನೆ, ನಾನು ಯಹೂದ್ಯರಿಗೆ ಯಹೂದ್ಯನಾಗಿದ್ದೇನೆ, ಗ್ರೀಕರಿಗೆ ಗ್ರೀಕರಾಗಿದ್ದೇನೆ, ಹನ್ನೆರಿಗೆ ಹನ್ನೆರಾಗಿದ್ದೇನೆ, ಅವರಂತೆ ನಾ ಇದ್ದೇನೆ ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಆದರೆ ಇವತ್ತಿನ ದಿನದಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ ಸತ್ಯದ ಜೊತೆಯಲ್ಲಿ ನಾವು ರಾಜಿ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಸಂಪ್ರದಾಯ ಮೂಢನಂಬಿಕೆಗಳ ಜೊತೆಯಲ್ಲಿ ರಾಜಿ ಮಾಡಿಕೊಳ್ಳುವಂಥವರಾಗಿದ್ದೇವೆ. ಸೈತಾನ ಅಂದು ಹಿಂಸೆಯ ಮೂಲಕ ತಡೆಯಲಾಗದಂತಹ ಸುವಾರ್ತೆಯನ್ನು ಇವತ್ತಿನ ದಿನದಲ್ಲಿಯೂ ಸಹ ಆತನು ಮಾಡುವಂತಹ ಕೆಲಸವೇನೆಂದರೆ ಅಸತ್ಯದ ಮೂಲಕವಾಗಿ ಸತ್ಯವಾದಂಥ ಸುವಾರ್ತೆ, ಆ ನಿತ್ಯವಾದಂಥ ಸುವಾರ್ತೆ ಅನೇಕ ಜನಗಳಿಗೆ ಹೋಗದಾಗೆ ಅವನು ತಡೆ ಮಾಡುವಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಜನಗಳು ಲೌಕಿಕವಾದಂತಹ ಸಮೃದ್ಧಿ ಆದಂತಹ ಸುವಾರ್ತೆಯನ್ನು ಅಂಗೀಕರಿಸಿಕೊಂಡು ಅದೇ ನಮಗೆ ಬೇಕು ಎಂಬುದಾಗಿ ಅದರಲ್ಲಿ ಸಂತೋಷಿಸುವಂಥವರಾಗಿದ್ದಾರೆ. ಆದರೆ ಅದು ನಿತ್ಯ ನಾಶನಕ್ಕೆ ನಡೆಸತಕ್ಕಂಥದ್ದಾಗಿದೆ ಎಂಬುದಾಗಿ ಅನೇಕರು ಇವತ್ತಿನ ದಿನದಲ್ಲಿ ಅರ್ಥ ಮಾಡಿಕೊಂಡಿಲ್ಲ ಪ್ರಿಯ ಕೇಳುಗರೆ. ಹಾಗಾಗಿ ಅವರು ತಮ್ಮ ತಪ್ಪುಗಳನ್ನು ಕಂಡುಕೊಂಡು ಅವುಗಳನ್ನು ಸರಿಪಡಿಸಲು ಅವಕಾಶ ಮಾಡಿಕೊಟ್ಟನು. 12 ಜನ ಅಪೊಸ್ತಲರಲ್ಲಿಯೇ ಒಬ್ಬ ವಿಶ್ವಾಸ ದ್ರೋಹಿಯಾಗಿದ್ದನು. ಚಾರಿತ್ರ್ಯದ ದೋಷಗಳಿದ್ದಾಗಿಯೂ ಸಹ ಅವನನ್ನು ಶಿಷ್ಯನೆಂದು ಅಂಗೀಕರಿಸಲಾಯಿತು. ಕ್ರಿಸ್ತನ ಉಪದೇಶ ಮತ್ತು ಮಾದರಿಯ ಮೂಲಕ ಅವನು ಕ್ರೈಸ್ತ ಚಾರಿತ್ರ್ಯ ಒಳಗೊಂಡಿರುವುದೇನು ಎಂಬುದನ್ನು ಕಲಿಯಬಹುದಿತ್ತು ಮತ್ತು ಆ ಮೂಲಕ ತನ್ನ ತಪ್ಪುಗಳನ್ನು ಕಂಡುಕೊಳ್ಳಲು ಮತ್ತು ಪಶ್ಚಾತ್ತಾಪ ಪಡಲು ಮತ್ತು ದೈವಿಕ ಅನುಗ್ರಹದ ಸಹಾಯದಿಂದ ಸತ್ಯಕ್ಕೆ ವಿಧೇಯನಾಗಿ ತನ್ನ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲು ಪ್ರೇರೇಪಿಸಲ್ಪಡುವಂತೆ ಅವನು ಶಿಷ್ಯರೊಂದಿಗೆ ಸಂಪರ್ಕ ಹೊಂದಿದ್ದನು. ಆದರೆ ಯೂದನು ತನ್ನ ಮೇಲೆ ಪ್ರಕಾಶಿಸಲು ದೇವರು ಅನುಗ್ರಹಿಸಿದ ಬೆಳಕಿನಂತೆ ಅವನು ನಡೆದುಕೊಳ್ಳಲಿಲ್ಲ. ತನ್ನನ್ನು ತಾನು ಪಾಪದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅವನು ಸೈತಾನನ ಪ್ರಲೋಭಾವನೆಗಳನ್ನು ಆಹ್ವಾನಿಸಿದನು. ಯೂದನ ದುಷ್ಟ ಗುಣಗಳು ಪ್ರಧಾನವಾಗಿದ್ದವು. ಅವನು ತನ್ನ ಮನಸ್ಸನ್ನು ಕತ್ತಲೆಯ ಶಕ್ತಿಗಳ ನಿಯಂತ್ರಣಕ್ಕೆ ಒಪ್ಪಿಸಿದನು. ಅವನ ತಪ್ಪುಗಳನ್ನು ಖಂಡಿಸಿದಾಗ ಅವನು ಕೋಪಗೊಳ್ಳುವಂತೆವನಾಗಿದ್ದಾನೆ ಮತ್ತು ಹೀಗೆ ಅವನು ತನ್ನ ಗುರುವಿಗೆ ದ್ರೋಹ ಮಾಡುವ ಮೂಲಕವಾಗಿ ಭಯಂಕರವಾದಂತಹ ಅಪರಾಧವನ್ನು ಮಾಡಲು ಆತನು ಹಿಂಜರಿಯಲಿಲ್ಲ. ಆದ್ದರಿಂದ ದೈವ ಭಕ್ತಿಯ ಹೆಸರಿನಲ್ಲಿ ಕೆಟ್ಟದ್ದನ್ನ ಪ್ರೀತಿಸುವವರೆಲ್ಲರೂ ತಮ್ಮ ಪಾಪದ ಮಾರ್ಗವನ್ನ ಖಂಡಿಸುವವರನ್ನ ದ್ವೇಷಿಸುವಂತವರಾಗಿದ್ದಾರೆ. ಅನುಕೂಲವಾದಂತಹ ಅವಕಾಶವು ಒದಗಿದಾಗ ಅವರು ಯೂದನಂತೆ ಅವರ ಒಳಿತಿಗಾಗಿ ಅವರನ್ನ ಖಂಡಿಸಲು ಪ್ರಯತ್ನಿಸುವವರಿಗೆ ದ್ರೋಹ ಮಾಡುವಂತವರಾಗಿದ್ದಾರೆ. ಯೂದನ ಒಂದು ವಿಚಾರವಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಅಂದು ಆ ಒಂದು ಸ್ಥಳದಲ್ಲಿ ಯೂದಾಸನನ್ನ ಖಂಡಿಸಿದನು. ಮೇರಿ ಮಗ್ದಲೇ ಬಂದು ಅವನ ಕಾಲಿಗೆ ಆ ಒಂದು ಸುಗಂಧ ಪರಿಮಳ ತೈಲವನ್ನು ಹಚ್ಚುವಾಗ, ಇಷ್ಟೊಂದು ಬೆಲೆ ಬಾಳುವಂತಹ ಈ ತೈಲವನ್ನು ಇವಳು ವ್ಯರ್ಥ ಮಾಡತಕ್ಕಂಥವಳಾಗಿದ್ದಾಳೆ, ಇದನ್ನು ಬಡವರಿಗೆ ಸಹಾಯ ಮಾಡಲು ಉಪಯೋಗಿಸಬಹುದಾಗಿತ್ತು ಎಂಬುದಾಗಿ ಆತನು ಏನು ಅನೇಕರಿಗೆ ಸಹಾಯ ಮಾಡುವಂಥವನಾಗಿದ್ದಾನೆ, ಒಳ್ಳೆ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ ಎನ್ನುವ ರೀತಿಯಲ್ಲಿ ಮಾತನಾಡುವಂಥವನಾಗಿದ್ದಾನೆ. ಆದರೆ ಯೇಸು ಸ್ವಾಮಿ ಅವನನ್ನು ಆ ಸ್ಥಳದಲ್ಲಿ ಖಂಡಿಸುವಂಥವನಾಗಿದ್ದಾನೆ, ಅವನ ಪಾಪವನ್ನು ಖಂಡಿಸುವಂಥವನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ಆತನು ಕ್ರಿಸ್ತನನ್ನು ದ್ರೋಹ ಬಗೆಯುವಂತೆ ಸಮಯವನ್ನು ಹುಡುಕಿದನು. ಕೊನೆಯ ಕಾಲದಲ್ಲೂ ಸಹ ಅನೇಕರು ಇದೇ ರೀತಿಯಾದಂಥ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಕೆಟ್ಟವರನ್ನು ಪ್ರೀತಿಸುವವರೆಲ್ಲರೂ ತಮ್ಮ ಪಾಪದ ಮಾರ್ಗವನ್ನು ಖಂಡಿಸುವವರನ್ನು ದ್ವೇಷಿಸುವಂಥವರಾಗಿದ್ದಾರೆ. ಇವತ್ತಿಗೂ ಸಹ ಅನೇಕ ಕಡೆಗಳಲ್ಲಿ ಈ ಒಂದು ಕಾರ್ಯ ನಡೆಯುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಆದರೆ ಅನೇಕ ಅಪೋಸ್ತಲರು ಸತ್ಯದಲ್ಲಿ ನಿಂತರು, ಅನೇಕ ಅಪೋಸ್ತಲರು ಅನೇಕ ಆದಿ ಸಭೆಯ ಸಭಿಕರು ಸತ್ಯದಲ್ಲಿ ನಿಂತು ಸತ್ಯವನ್ನ ಬೋಧಿಸಿ ಖಂಡಿಸಿದರು. ಪೇತ್ರನ ರೀತಿಯಲ್ಲಿ ಪೌಲನ ರೀತಿಯಲ್ಲಿ ಅನೇಕರು ಖಂಡಿಸಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗುವುದು ಬಹಳ ಮುಖ್ಯವಲ್ಲವೋ ಎಂಬುದಾಗಿ ಪೇತ್ರನು ಆ ರೀತಿಯಲ್ಲಿ ಹೇಳಿದನು. ಪ್ರಿಯ ಕೇಳುಗರೆ, ಇವತ್ತಿಗೂ ಸಹ ಆದಿ ಅಪೋಸ್ತಲ ರೀತಿಯಲ್ಲಿ ಸತ್ಯಕ್ಕೋಸ್ಕರ ನಿಂತಹ ಖಂಡಿಸುವಂತಹ ಜನಗಳ ರೀತಿಯಲ್ಲಿ ಇವತ್ತಿಗೂ ಸಹ ಅನೇಕರು ಇರುವಂಥದ್ದನ್ನು ನಾವು ನೋಡುವಂತವರಾಗಿದ್ದಾರೆ. ಆದರೆ ಅವರಿಗೆ ದ್ರೋಹ ಬಗೆಯಲು, ಅವರನ್ನ ಹಿಂಸೆ ಪಡಿಸಲು, ಅವರನ್ನ ಯೇಸು ಸ್ವಾಮಿ ರೀತಿಯಲ್ಲಿ ಕಲ್ವಾರಿ ಸಿಲುಬೆಗೆ ಹಾಕಿ ನಾಶ ಮಾಡಲು ಅನೇಕ ಜನಗಳು ಪ್ರಯತ್ನಿಸುವಂಥವರಾಗಿದ್ದಾರೆ, ಹಿಂಸೆ ಪಡಿಸಲು ಪ್ರಯತ್ನಿಸುವಂಥವರಾಗಿದ್ದಾರೆ. ಆದರೆ ಸತ್ಯ ಎಂದಿಗೂ ಸಹ ನಾಶವಾಗುವುದಿಲ್ಲ. ಅನೇಕ ಜನರು ನಾಶವಾಗಬಹುದು, ಆದರೆ ಸತ್ಯ ಎಂದಿಗೂ ನಾಶ ಆಗುವುದಿಲ್ಲ. ಸತ್ಯ ಆದಿಯಿಂದಲೂ ಸತ್ಯವೇ ಪ್ರಿಯ ಕೇಳುಗರೆ, ಅದನ್ನು ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಸೈತಾನ ಅನೇಕ ಪ್ರಯತ್ನಗಳಿಂದ ಆದಿಯಿಂದಲೂ ಸಹ ಮಾಡುವಂತನಾಗಿದ್ದಾನೆ, ಆದರೆ ಅವನಿಗೆ ಎಂದಿಗೂ ಸಹ ಸತ್ಯವನ್ನು ತಡೆಯಲು ಸಾಧ್ಯವಾಗಿಲ್ಲ, ಇನ್ನು ಮುಂದೆಯೂ ಸಹ ತಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಆತನು ಮಾಡುವಂತಹ ಕೆಲಸವೇನೆಂದರೆ ಎರಡು ರೀತಿಯ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಒಂದು, ಉಪದ್ರವ ಪಡಿಸುವಂಥವನಾಗಿದ್ದಾನೆ. ಆ ಉಪದ್ರವದ ಮೂಲಕವಾಗಿ ಆ ಸತ್ಯವನ್ನು ನಾಶ ಮಾಡಲು ಪ್ರಯತ್ನಿಸುವಂಥವನಾಗಿದ್ದಾನೆ. ಆದರೆ ಕ್ರೈಸ್ತರ ರಕ್ತವು ಸುವಾರ್ತೆಯ ಬೀಜವಾಗಿ ಆ ಸಮಯದಲ್ಲಿ ಪರಿಣಮಿಸುವಂಥದ್ದಾಗಿದೆ. ಆದರೆ ಮತ್ತೊಂದು ಕಾರ್ಯ ಆತನು ಮಾಡುವಂಥ ವಿಚಾರವೇನೆಂದರೆ ಸತ್ಯದ ಜೊತೆಯಲ್ಲಿ ಸುಳ್ಳನ್ನು ಬೆರೆಸುವುದರ ಮೂಲಕವಾಗಿ ಆತನು ಮಾಡುವಂತಹ ಕೆಲಸವೇನೆಂದರೆ ಈ ಲೋಕಕ್ಕೆ ತಪ್ಪಾದಂಥ ಬೋಧನೆಯನ್ನು ತಂದು ಅನೇಕರನ್ನ ಗೊಂದಲಕ್ಕೆ ಒಳಪಡಿಸುವಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಸತ್ಯ ಸುವಾರ್ತೆ ಹೋಗದ ರೀತಿಯಲ್ಲಿ ಆತನು ವಂಚಿಸುವಂತವನಾಗಿದ್ದಾನೆ. ಕೊನೆಯ ಕಾಲದಲ್ಲಿ ಸೈತಾನ ಮಾಡುವಂತಹ ಒಂದು ಭಯಂಕರವಾದಂತಹ ಮೋಸ ಏನೆಂಬುದಾಗಿ ನಾವು ನೋಡುವುದಾದರೆ ವಂಚನೆ. ಆ ವಂಚನೆ ಏನೆಂದರೆ ಅಸತ್ಯದ ಜೊತೆಯಲ್ಲಿ ಸತ್ಯವನ್ನು ಸೇರಿಸುವುದರ ಮೂಲಕವಾಗಿ, ಅಥವಾ ಸತ್ಯದ ಜೊತೆಯಲ್ಲಿ ಅಸತ್ಯವನ್ನು ಸೇರಿಸುವುದರ ಮೂಲಕವಾಗಿ ಆತನು ಅನೇಕರನ್ನ ವಂಚಿಸುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇವತ್ತು ನೀವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರವೇನೆಂದರೆ ಹಿಂಸೆಯ ಮೂಲಕ ಹಿಂಸೆಯನ್ನು ತಾಳಲಾರದೆ ನಾನು ಸತ್ಯವನ್ನು ಬಿಟ್ಟು ಹೋಗಿದ್ದೇನಾ, ಅಥವಾ ಈ ಲೋಕದ ಸಂಪ್ರದಾಯ ಆಚಾರ ವಿಚಾರಗಳ ಜೊತೆಯಲ್ಲಿ ಸತ್ಯವನ್ನು ಬೆರೆಸಿ ಅದನ್ನೇ ನಾನು ಸತ್ಯ ಎಂಬುದಾಗಿ ಪಾಲಿಸುವವನಾಗಿದ್ದೇನಾ. ನಮ್ಮ ಆಚಾರ ವಿಚಾರಗಳು ಸತ್ಯದ ಜೊತೆಯಲ್ಲಿ ಹೊಂದಾಣಿಕೆ ಆದರೆ ಅದು ಎಂದಿಗೂ ಸಹ ಪರಿಶುದ್ಧವಾದಂಥ ಸತ್ಯವಾಗುವುದಿಲ್ಲ, ಅದು ಅಸತ್ಯವಾಗಿರ್ತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಇವತ್ತು ಜೀವಿಸ್ತಕ್ಕಂಥವರಾಗಿದ್ದೇವೆ, ಅವತ್ತು ಸಹ ಅದೇ ರೀತಿಯಾದಂಥ ಕಾರ್ಯವನ್ನು ಸೈತಾನ ಮಾಡಿದನು, ಇದೇ ರೀತಿಯಾದಂಥ ಕಾರ್ಯವನ್ನು ಇವತ್ತಿಗೂ ಸಹ ಮಾಡುವಂಥವನಾಗಿದ್ದಾನೆ. ಆದರೆ ಅಂದು ಸ್ವಲ್ಪ ಮಂದಿ ಮಾತ್ರ ಸತ್ಯದಲ್ಲಿ ನಿಂತರು, ಕೊನೆಯ ಕಾಲದಲ್ಲಿ ಸಹ ಸ್ವಲ್ಪ ಮಂದಿ ಮಾತ್ರ ಸತ್ಯದಲ್ಲಿ ನಿಂತುಕೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಸಹ ಆದಿ ಸಭೆಯ ಕಾಲಘಟ್ಟದಲ್ಲಿ ಬಂದಂತಹ ಹಿಂಸೆಗಳು ಏನು, ಸೈತಾನ ಮಾಡಿದಂಥ ಕಾರ್ಯಗಳು ಏನು ಎಂಬುದನ್ನು ಮುಂದುವರೆದು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಅಂದು ಸೈತಾನ ಹಿಂಸೆಯಿಂದ ತಡೆಯಲು ಸಾಧ್ಯವಾಗದಂಥ ಸುವಾರ್ತೆಯನ್ನು ಈ ಕೊನೆಯ ಕಾಲದಲ್ಲಿ ಅನೇಕ ವಿಧವಾದಂತಹ ಅಸತ್ಯಗಳನ್ನು ತಂದು ಸತ್ಯವನ್ನು ಮರೆಮಾಚಿ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥವನಾಗಿದ್ದಾನೆ. ಲೌಕಿಕವಾದಂಥ ವಿಚಾರಗಳನ್ನು ತೋರಿಸುವಂಥವನಾಗಿದ್ದಾನೆ. ಸಮೃದ್ಧಿಯ ಸುವಾರ್ತೆಯನ್ನು ಜನಗಳ ಮಧ್ಯೆ ಬಿತ್ತುವಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಅವರು ಪಾಪದಿಂದ ಮಣತಿರುಗುವಂತಹ ಮನಸ್ಸಿಲ್ಲದೆ ಆ ಒಂದು ಲೌಕಿಕವಾದಂತಹ ಸಮೃದ್ಧಿಯ ಆದಂತಹ ಸುವಾರ್ತೆಯಲ್ಲಿ ಸಂತೋಷಿಸಿ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುವಂತಹ ಜನಗಳು ಇದ್ದಾರೆ ಸ್ವಾಮಿ. ಅಪ್ಪ, ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಕ್ಕಂಥವರಾಗಿದ್ದೇವೆ ಇಲ್ಲೋ ಈ ಒಂದು ಸಮಯದಲ್ಲಿ ಸ್ವಾಮಿ. ನಿನ್ನ ಕೃಪೆಯಿಂದ, ನಿನ್ನ ಚಿತ್ತದಿಂದ ಸ್ವಾಮಿ, ಆ ಮಕ್ಕಳು ಸತ್ಯದಲ್ಲಿ ನೆಲೆಗೊಳ್ಳುವಾಗೆ ಸಹಾಯ ಮಾಡು, ಅಸತ್ಯವನ್ನು ಬಿಟ್ಟು ಬರುವಾಗೆ ಸಹಾಯ ಮಾಡು, ಸೈತಾನನ ವಂಚನೆಯನ್ನು ಜಯಿಸುವಾಗೆ ಸಹಾಯ ಮಾಡು. ಈ ಒಂದು ಸಂದೇಶದ ಮೂಲಕವಾಗಿ ಹೌದು, ಸೈತಾನ ಹಾದಿಯಿಂದಲೂ ಇತರ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ಅವರು ಎಚ್ಚೆತ್ತುಕೊಂಡು ಎಲ್ಲಿ ಬಿದ್ದು ಹೋಗಿದ್ದಾರೋ, ಎಲ್ಲಿ ಮೋಸ ಹೋಗಿದ್ದಾರೋ, ಎಲ್ಲಿ ತಪ್ಪಿ ಹೋಗಿದ್ದಾರೋ ಅದನ್ನು ಅರ್ಥ ಮಾಡಿಕೊಂಡು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಕೇಳುವಂಥ ಪ್ರತಿಯೊಬ್ಬರನ್ನು ಸಹ ನಿನ್ನ ಕರೆಗೆ ಒಪ್ಪಿಸ್ತೇನೆ, ನೀನೇ ಆಶೀರ್ವಹಿಸಿ ಬಲಪಡಿಸಿ ಎಂಬುದಾಗಿ.
ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಿನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರ.